प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय दानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमात्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारतदल्लि ಯಾವ ರೀತಿಯಾಗಿ ಪಾಂಡವರು ಹಿಡಿಂಬಾಸನರ ಸಂಹಾರದ ಅನಂತರ ಹಿಡಿಂಬ ಕಲ್ಯಾಣವಾಗಿ ಘಟೋತ್ಕಚನ ಜನನವಾದ ಅನಂತರ ಏಕಚಕ್ರನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಶ್ರೀ ವೇದವ್ಯಾಸ ದೇವರು ಸ್ವತಃ ಅಲ್ಲಿಗೆ ಕರೆತಂದಿದ್ದು ಆ ಊರಿಗೆ ಬಕಾಸುರನ ಹಾವಳಿ ಏನು ಅನೇಕ ಲಕ್ಷಾಂತರ ವರ್ಷಗಳ ಹಿನ್ನೆಲೆ ನಡೆದು ಬಂದಿತ್ತು ಅದರ ಪರಿಹಾರವಾಗಬೇಕು, ಆ ಮೂಲಕವಾಗಿ ಜನಗಳಿಗೆ ರಕ್ಷಣೆ ಸಿಕ್ಕಬೇಕು, ಅದನ್ನು ಮಾಸೋದಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರೆ. ಆ ದೃಷ್ಟಿಯಲ್ಲಿ ಪಾಂಡವರ ಪ್ರತಿಯೊಂದು ಸಂಚಾರವೂ ಕೂಡ ಲೋಕ ಕಲ್ಯಾಣಕ್ಕೆ ಕಾರಣವಾಯಿತೇ ಹೊರತು ಅವರ ಸ್ವಾರ್ಥಕ್ಕಲ್ವೇ ಅಲ್ಲ. ದುರ್ಯೋಧನ ಯೋಚನೆ ಮಾಡಿದ್ದು ಪಾಂಡವರು ನಾಶವಾಗಲಿ ಅಂತೇಳಿ, ಆದರೆ ಪಾಂಡವರು ಬದಲು ನಾಶವಾಗ್ತಿರೋದು ಪಾಂಡವರಿಂದನೇ ನಾಶವಾಗ್ತಿರೋದು ಹಿಡಿಂಬಾಸುರ ಬಕಾಸುರ ಮೊದಲಾದವರೆಲ್ಲ, ಅವರೆಲ್ಲ ಬದುಕಿದ್ದಿದ್ರೆ ಯುದ್ಧದ ಕಾಲ ದುರ್ಯೋಧನ ಉಪಯೋಗ ಬರ್ತಾ ಇದ್ರು ಕುರುಕ್ಷೇತ್ರ ಯುದ್ಧದ ಕಾಲಕ್ಕೆ. ಈಗ ಅವ್ರ ಪಾರ್ಟಿ ಎಲ್ಲ ಹೋಗ್ತಾ ಇದೆ ಮತ್ತೆ. ಅದಕ್ಕೆ ದುಷ್ಟರು ಸಜ್ಜನರ ದ್ರೋಹವನ್ನು ಏನ್ ಮಾಡ್ತಾರೆ ಅದರ ದುಷ್ಪರಿಣಾಮ ತಮ್ಮ ಮೇಲೆ ಆಗತ್ತೆ ಹೊರತು ಸಜ್ಜನರಿಗೆ ಯಾವ ಕೆಡಕೂ ಇಲ್ಲ. ಪಾಂಡವರಿಗೆ ವಿಶೇಷವಾದ ಸಾಧನೆಗೆ ಕಲ್ಪಿಸಿದ ಅವಕಾಶ ಆಯ್ತು. ಅಲ್ಲಿ ವಾಸ ಮಾಡ್ತಾ ಇದ್ದಾಗ ಅವರು ವಾಸ ಮಾಡ್ತಿದ್ದಂಥ ಮನೆಯ ಬ್ರಾಹ್ಮಣನಿಗೆ ವಿಚಿತ್ರ ಒಂದು ಸಮಸ್ಯೆ ಒದಗಿತ್ತು. ಅವರು ತುಂಬಾ ದುಃಖ ಪಡ್ತಾ ಇದ್ದಾರೆ. ಗಂಡ, ಹೆಂಡತಿ, ಮಗಳು, ಬಗ ಈ ನಾಲ್ಕು ಜನಗಳಲ್ಲಿ ಯಾರು ಬಕಾಸುರನ ಬಾಯಿಗೆ ಬಿಡಬೇಕು ಅಂತಕ್ಕಂತಹ ಜಿಜ್ಞಾಸೆಯಲ್ಲಿದ್ದಾಗ ಅವರ ರೋದನದ ಧ್ವನಿಯನ್ನು ಕೇಳಿ ಭೀಮಸೇನ ಮಾತಿನಂತೆ ಕುಂತಿ ಹೋಗಿ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದಾಳೆ, ನೀವು ಯೋಚನೆ ಮಾಡಬೇಡಿ, ನೋಡು ಬ್ರಾಹ್ಮಣ, ನನಗೆ 5 ಜನ ಗಂಡ್ಮಕ್ಕಳಿದ್ದಾರೆ, ತೇಷು ಏಕಏವ ನರವೈರಿ ಮುಖಾಯ ಯಾತು, ಅವರಲ್ಲಿ ಒಬ್ಬ ರಾಕ್ಷಸರ ಬಾಯಿಗೆ ಬೀಳಿ, ಏನು ಯೋಚನೆ ಇಲ್ಲ, ಅವನ ಬಳಿಗೆ ಹೋಗಲಿ ಅಂತ ಹೇಳಿದ್ರೆ ಆ ಬ್ರಾಹ್ಮಣರಿಗೆ ಭಾರಿ ಆಶ್ಚರ್ಯವಾಯಿತು. ಉಪಕಾರ ಮಾಡೋದಕ್ಕೂ ಒಂದು ಮಿತಿ ಇರುತ್ತೆ, ಇದೆಂಥ ಉಪಕಾರ ಇದು, ಸ್ವಂತ ತನ್ನ ಮಗನಲ್ಲಿ ಒಬ್ಬನನ್ನು ಕಳಿಸಿಬಿಟ್ಟು ನಾನು ನಿನ್ನ ಬಾಣ ಉಳಿಸ್ತೇನೆ ಅಂತ ಹೇಳ್ತಾಳಲ್ಲ, ಎಂಥ ಉಳಿಯೋಳು ಅಮ್ಮ, ಏನಿದು ಆಶ್ಚರ್ಯ, 5 ಜನ ಗಂಡ್ಮಕ್ಕಳಿದ್ದಾರೆ, ಒಬ್ಬನ ಬೇಕಾದ್ರೆ ಹೋಗಲಿ ಅಂತ ಹೇಳ್ತೀಯಲ್ಲ, ಇದು ಹೇಗೆ ಸಾಧ್ಯ? ಎಷ್ಟು ಧೃತರಾಷ್ಟ್ರರಿಗೆ 100 ಜನ ಗಂಡು ಮಕ್ಕಳಿದ್ದಾರೆ, ಆದರೆ ಒಬ್ಬನು ಹೋಗಲಿ ಅಂದ್ರೆ ಕೇಳಲಿಲ್ಲ ಅವನು. ಅವನು ಹುಟ್ಟತಿರ್ಲಿಕ್ಕೆ ತುಂಬಾ ಅಪಶಕನಗಳಾಯ್ತು, ದುರ್ಯೋಧನ ಹುಟ್ಟತಿರ್ಲಿಕ್ಕೇನೆ ತುಂಬಾ ದುಶ್ಚಕನಗಳಾಯ್ತು. ಆ ಸಮಯಕ್ಕೆ ವಿದುರನನ್ನು ಕರೆಸಿ ಕೇಳಿದ, ಏನಿದು ಇದರ ದುಶ್ಚಕರದ ಮುನ್ಸೂಚನೆ ಏನು ಅಂತ ಕೇಳಿದರೆ, ಅವ ಜ್ಯೋತಿಷ್ಕರನ್ನ ಕೇಳಿ ವಿಚಾರವನ್ನ ನಿಶ್ಚಯ ಮಾಡಿಕೊಂಡ್ರು, ಅವನು ಅತ್ಯಂತ ವಂಶನಾಶಕನಾದ ಮಗ ಹುಟ್ಟಿದ್ದಾನೆ ಅಂತ ವಿಷಯ ಗೊತ್ತಾಯ್ತು. ಆಗ ವಿದುರನನ್ನು ಕೇಳ್ತಾನೆ, ವಿದುರ ಏನ್ ಮಾಡಬೇಕಾಗಿದ್ರೆ? ಆಗ ವಿದುರ ಹೇಳಿದನಂತೆ, ಭಾರಿ ಸುಲಭ, ಇವರು ವಂಶನಾಶಕನಾದ್ದರಿಂದ ಇವನನ್ನ ತ್ಯಾಗ ಮಾಡಿಬಿಟ್ರೆ ಇಡೀ ವಂಶ ಉಳಿಯುತ್ತೆ. ಈ 100 ಜನ ಮಕ್ಕಳು ಹುಟ್ಟ ನಿಶ್ಚಿತ, ವೇದವ್ಯಾಸರಾಗಲಿ ಅಷ್ಟು ಗಡಿಗಳಲ್ಲಿ ಇಟ್ಟುಬಿಟ್ಟಿದ್ದಾರೆ, ಇವನೊಬ್ಬನನ್ನು ಕೊಂದು ಹಾಕಿಬಿಟ್ರೆ, ಇವನೊಬ್ಬನ ತ್ಯಾಗ ಮಾಡಿಬಿಟ್ರೆ ಇನ್ನು 99 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣುಮಗಳು, ಒಟ್ಟು 100 ಜನ ಉಳಿತಾರೆ. ಇವನೊಬ್ಬನ್ನೇನಾದರೂ ನೀನು ತ್ಯಾಗ ಮಾಡದೆ ಹೋದರೆ ವಂಶ ಹಾಳಾಗತ್ತೆ ಅಂತ ಕೇಳಿದರೆ, ಸ್ಪಷ್ಟ ವಿದುರ ಹೇಳಿದರೂ ಕೂಡ ಧೃತರಾಷ್ಟ್ರ ಕೇಳಲಿಲ್ಲ. ಆಶ್ಚರ್ಯ ಜ್ಯೋತಿಷ್ಕರು ಹೇಳಿದರೂ ಧೃತರಾಷ್ಟ್ರ ಕೇಳಲಿಲ್ಲ. ಆ ಒಬ್ಬ ಮಗನ ಬಿಡ್ಲಕ್ಕೆ ಅವನ ಕೈಯಲ್ಲಿ ಆಗಲಿಲ್ಲ. ಫಲಿತಾಂಶ ಇಡೀ ವಂಶನೇ ಹೊರಟೋಯ್ತು ಕೊನೆಗೆ. ಅವನೊಬ್ಬನ್ನ ತ್ಯಾಗ ಮಾಡಿದ್ರೆ ಇಡೀ ವಂಶ ಉಳಿತಿತ್ತು. ಎಷ್ಟೋ ಸಲ ಕೆಲವು ರೋಗಗಳು ಬಂದುಬಿಟ್ಟು ಇನ್ನು ಕಾಲು ತೆಗೆಯಲೇಬೇಕು, ಕಾಲು ಬೆರಳು ತೆಗಿಬೇಕು ಏನೋ ಒಂದು ಹೇಳ್ತಾರೆ ವೈದ್ಯರು. ಅವಾಗ ಒಪ್ಕೊಂಡ್ರೆ ಅಷ್ಟು ಮಾತ್ರ ಹೋಗುತ್ತೆ, ಒಪ್ಕೊಳ್ಳೋದು ಇಡೀ ದೇಹನೇ ಹೋಗಿಬಿಡುತ್ತವೆ. ಇದು ಮಾತು ಅರ್ಥ ಮಾಡಿಕೊಂಡ್ರೆ ಈ ಮಾತನ್ನ ಈ ದೃಷ್ಟಾಂತ ಕೊಟ್ಟಿದ್ದು ಅವರಿವರಲ್ಲ, ಭಾಗವತ ಪುರಾಣದಲ್ಲಿ ದೃಷ್ಟಾಂತ ಬರುತ್ತೆ. ಒಬ್ಬ ಮನುಷ್ಯ ಸರ್ವನಾಶವಾಗ ಒಂದು ಪ್ರಸಂಗ ಒದಗಿದಾಗ ಒಂದು ಅಂಗವನ್ನು ಕಳ್ಕೊಳ್ಳೋದ್ರಿಂದ ಇಡೀ ದೇಹ ಉಳಿಯೋದಾದರೆ ಅದು ಶ್ರೇಷ್ಠ ಅಂತೇಳಿ. ಆದ್ದರಿಂದ ಒಂದು ಸುಭಾಷ್ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ತ್ಯಜೇದೇಕಂ ಕುಲಶ್ಯಾತ್ಥೆ. ವಂಶ ಉಳಿಯೋಕ್ಕೋಸ್ಕರ ಒಬ್ಬನ ತ್ಯಾಗ ಮಾಡಿದರೆ ತಪ್ಪಲ್ಲ ಅಂತ ಹೇಳ್ತಾರೆ. ಒಬ್ಬನ ತ್ಯಾಗ ಮಾಡೋದ್ರಿಂದ ವಂಶ ಉಳಿಯೋದಾದರೆ ತ್ಯಜೇದೇಕಂ ಕುಲಶ್ಯಾರ್ಥೆ, ಕುಲಕ್ಕೋಸ್ಕರ ಒಬ್ಬನ ತ್ಯಾಗ ಮಾಡಬಹುದು. ಆಮೇಲೆ ಗ್ರಾಮಶ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಕುಲವನ್ನು ಬಿಡೋದ್ರಿಂದ ಇಡೀ ಊರು ಉಳಿಯೋದಾದರೆ ಕುಲ ತ್ಯಾಗ ಮಾಡಿಬಿಡಿ ಅಂತ ಹೇಳುತ್ತಾರೆ. ಆಮೇಲೆ ಕುಲಂ ಜನಪದಶ್ಯಾರ್ಥೆ ಗ್ರಾಮಂ ಜನಪದಶ್ಯಾರ್ಥೆ, ಒಂದು ಊರು ಬಿಡೋದ್ರಿಂದ ಒಂದು ದೇಶ ಉಳಿಯೋದಾದರೆ ಆ ಊರಿನ ತ್ಯಾಗ ಮಾಡಿಬಿಡಿ ಅಂತ ಹೇಳುತ್ತಾರೆ. ಎಷ್ಟೋ ಯುದ್ಧ ನಡೀಬೇಕಾದ್ರೆ ಇಷ್ಟು ಭೂಮಿ ಕೊಟ್ಟುಬಿಡಿ, ಇಲ್ಲ ಯುದ್ಧ ಮಾಡ್ತೇವೆ ಅಂತ ಹೇಳಿದಾಗ ಕೊಟ್ಟು ಬಿಡ್ತಾರೆ. ಆಶ್ಚರ್ಯ, ಅಷ್ಟೊಂದು ಕೆಲವು ಭೂಮಿಯನ್ನು ಕಳ್ಕೊಳ್ಳೋದ್ರಿಂದ ಇಡೀ ಉಳಿದು ಭಾಗ ಉಳಿಯೋದಾದರೆ ಸರಿ ಅಂತ ಒಪ್ಪಿಟ್ಟು ಬಿಡ್ತಾರೆ. ಆಮೇಲೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ನಿನ್ನ ದೇವರಿಗೋಸ್ಕರ ಇಡೀ ಭೂಮಿಲಿ ಬೇಕಾದ್ರೆ ಬಿಟ್ಟುಬಿಡಬಹುದು. ಈ ಅರ್ಥದೊಳಗೆ ಎಷ್ಟು ಅರ್ಥ ಇದೆ? ಆತ್ಮಾರ್ಥ ಎಂಬುದಕ್ಕೆ ಎರಡು ಅರ್ಥ ಅಲ್ಲಿ, ದೇವರಿಗೋಸ್ಕರವಾಗಿ ಇಡೀ ಭೂಮಿಯನ್ನು ಬೇಕಾದ್ರೂ ಬಿಡಬಹುದು, ಅಥವಾ ಬದುಕಿಗೋಸ್ಕರ ಇನ್ನೇನು ಪ್ರಾಣ ಹೋಗುತ್ತೆ ಅಂತ ಸನ್ನಿವೇಶ ಬಂದರೆ ಎಲ್ಲದನ್ನು ತ್ಯಾಗ ಮಾಡಕ್ಕೆ ತಯಾರಾಗ್ತಾನೆ. ಮಧ್ಯರ ಅರಣ್ಯ ಸಂಪತ್ತಿನ ಸಮೇತ ಪ್ರಯಾಣ ಮಾಡ್ತಿರ್ತಾನೆ. ದರೋಡೆಕೋರರು ಬರ್ತಾರೆ, ನೀವು ಕೊಡ್ತೀರೋ ಕೊಂದು ಬಿಡೋ ಅಂತ ಕೇಳಿದರೆ ಎಲ್ಲ ಕೊಟ್ಟು ಬಿಡ್ತಾರೆ, ಯಾಕೆ ತಾವು ಉಳಿದರೆ ಸಾಕು ಅನ್ನೋ ಭಾವನೆ ಬರುತ್ತೆ. ಇದು ಪದ್ಧತಿ ಇದು. ಆದರೆ ಧೃತರಾಷ್ಟ್ರನಿಗೆ ಒಬ್ಬನ್ನ ತ್ಯಾಗ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಕುಂತಿ ಏನ್ ಮಾಡ್ತಾಳೆ, ನಾವು ಒಬ್ಬನ ಕಳಿಸ್ತೇನೆ ಅಂತ ಹೇಳಿಬಿಟ್ಲಂತೆ. ಈ ರೀತಿ ಕುಂತಿ ಹೇಳಿದ್ದಕ್ಕೆ ಈ ಜಗತ್ತು ಉಳ್ಕೊಂಡದು, ಆ ರೀತಿ ಧೃತರಾಷ್ಟ್ರ ಹೇಳದೆ ಹೋಗಿದ್ದಕ್ಕೆ ಅವನು ಸರ್ವನಾಶವನ್ನು ಕಾಣುತ್ತಾನೆ. ಎಲ್ಲಿ ತ್ಯಾಗ ಮಾಡಬೇಕು, ಎಲ್ಲಿ ತ್ಯಾಗ ಮಾಡಿಕೊಡುದು ಎಂಬುದಕ್ಕೆ ಒಳ್ಳೆ ವಿವೇಕ ಬೇಕು. ಕುಂತಿ ಮಾತನ್ನು ಕೇಳಿ ಅವನು ಹೇಳಿದ, ಅಮ್ಮ ಇದು ಸಾಧ್ಯವೇ ಇಲ್ಲ, ನೀನೇನು ಕಳಿಸಬಹುದು. ಹಂತ ತವ ಮನೋ ಅತಿ ಧೀರಂ, ಎಷ್ಟು ಧೈರ್ಯ ನಿನಗೆ. ಸಾಮಾನ್ಯವಾಗಿ ಮಾತನ್ನ ಧೃತರಾಷ್ಟ್ರ ಗಂಡಸಾಗಿ ತ್ಯಾಗ ಮಾಡಲಿಲ್ಲ, ಇವಳು ಹೆಂಗಸಾಗಿ ತ್ಯಾಗ ಮಾಡ್ತಾ. ಇನ್ನೊಂದು ವಿಶೇಷ, ಸಾಮಾನ್ಯವಾಗಿ ಸ್ತ್ರೀಯರಿಗೆ ಅಭಿಮಾನ ಜಾಸ್ತಿ ಅಂತ ಒಂದು ಪದ್ಧತಿ, ಅಂತ ಹೊತ್ತಿನಲ್ಲಿ ಒಬ್ಬ ತಾಯಿಯಾಗಿ ನೀನು ತ್ಯಾಗ ಮಾಡುತ್ತಿ. ಇದರಲ್ಲಿ ಬರುತ್ತೆ ಬೇರೆ ಒಂದು ಶುನಶ್ಯಪನ ಕಥೆ ಬಂದ ಕಾಲಕ್ಕೆ, ನಾನು ಹಿರಿಯ ಮಗನ ಬಿಡೋದಿಲ್ಲ ನನಗೆ ಬೇಕು ಅಂತ ತಂದೆ, ನನ್ನ ಕಿರಿ ಮಗನನ್ನು ಬಿಡೋದಿಲ್ಲ ನನಗೆ ಬೇಕು ಅಂತ ತಾಯಿ, ಮಧ್ಯದವನ್ ಏನ್ ಮಾಡಿದನಂತೆ, ಸರಿ ನಾನು ಯಾರಿಗೂ ಬೇಡ ನಾನೇ ಹೋಗ್ತೀನಿ ಅಂತ ಹೊರಟನಂತೆ. ಪಾಪ ಶುನಶ್ಯಪ ಅಂತ ಅವನ ಹೆಸರು. ಇದು ಪದ್ಧತಿ, ಆ ಕಥೆ ಬೇರೆ. ಅಂತೂ ತಾಯಿ ಸಾಮಾನ್ಯವಾಗಿ ಮಕ್ಕಳನ್ನ ಹೆಚ್ಚು ಪ್ರೀತಿ ತೋರಿಸೋದನ್ನ ಕಂಡಿರುತ್ತೇವೆ. ಆ ಧೃತರಾಷ್ಟ್ರ ಏನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಅದನ್ನ ಕುಂತಿ ಮಾಡುತ್ತಾಳೆ. ಅವ್ರು ಹೇಳ್ತಾರೆ, ತವ ಮನೋ ಹಂತ ಅತಿಧೀರಂ, ಎಷ್ಟು ಧೈರ್ಯ ನಿನಗೆ. ಅದನ್ನೇ ಮಹಾಭಾರತದ ಆರಂಭದಲ್ಲಿ ಹೇಳುತ್ತಾರೆ. ಮಹಾಭಾರತದಲ್ಲಿ ತುಂಬಾ ಸಂದೇಶಗಳು ಉಂಟು. ಅದರಲ್ಲಿ ಒಂದು ಮುಖ್ಯವಾದ ಸಂದೇಶಗಳಲ್ಲಿ ಒಂದು ಯಾವುದು ಅಂದ್ರೆ, ಕುಂತ್ಯಾಹ ಧೃತಿಂಚೈವ, ಕುಂತಿಯ ಧೈರ್ಯವನ್ನು ನೋಡಿ ಅಂತ ಹೇಳುತ್ತಾರೆ. ಮಹಾಭಾರತವನ್ನು ಅಧ್ಯಯನ ಮಾಡಿದಾಗ ಕುಂತಿಯ ಧೈರ್ಯದ ಮನಸ್ಸಿಗೆ ಒಳ್ಳೆ ಅತ್ಯಂತ ಆಶ್ಚರ್ಯಕರವಾಗಿ ಕಾಣುತ್ತೆ ಅಂತ ವೇದವ್ಯಾಸ ದೇವರು ಆರಂಭದಲ್ಲೇ ಬರೀತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು, ಕುಂತಿ ಚಿಕ್ಕ ವಯಸ್ಸಲ್ಲಿ ಗಂಡನ ಕಳ್ಕೊಂಡವಳು, 5 ಜನ ಗಂಡುಮಕ್ಕಳನ್ನು ಸಾಕ್ತಕ್ಕಂಥ ಜವಾಬ್ದಾರಿ ಹೊತ್ತವಳು. ಅದು ಯಾರೋ ಗಂಡು ಮಕ್ಕಳಲ್ಲ, ರಾಜ್ಯಕ್ಕೆ ಉತ್ತರಾಧಿಕಾರಿಗಳಾಗತಕ್ಕಂಥವ್ರು, ವಿರೋಧಿಗಳು ಸ್ವಂತ ಬಂಧುಗಳು. ಅದು ಏನು, ಧೃತರಾಷ್ಟ್ರ ವಿರೋಧಿ, ಭೀಷ್ಮದ್ರೋಣಾದಿಗಳ ಅವಪಕ್ಷ, ವಿದುರ ಒಬ್ಬನಿದ್ದಾನೆ ಏನೋ ಮಾಡಕ್ಕೆ ಬರೋದಿಲ್ಲ. ಇಂಥವರ ಮಧ್ಯೆ ಅತ್ಯಂತ ಧೈರ್ಯದಿಂದ ಬದುಕಿಲ್ಲಲ್ಲ ಕುಂತಿ. ಇಡೀ ಸಮಾಜಕ್ಕೇನೆ, ಸ್ತ್ರೀ ಕುಲಕ್ಕೇನೆ ಆದರ್ಶಪ್ರಾಯವಾದ ಮಹಿಳೆ.